ஹரி ஓம் ஸ்ரீ குருப்பியோ நம. அப்ரமம் பங்கரைத்தம் அஜடம் விமலம் சதா ஆனந்த தீர்த்தமத்லம் பஜே தாபத்ரயாபகம் நித்யா சித்தாந்த துத்வாந்த வித்வம்சன ஜெய்தீர்த்தாக்கிய தன்னிர்பாஸ்தாம் நோஹுதம் வரே அத்திகல்பித கல்போயம் பிரத்யத்திகத கேசரி வியாச தீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகா கரானம் வாதிராஜ குருன் வந்தே ஹேக்ரீவதாஸ்ரயான் பூஜ்ய ராகவேந்திராய சத்யதர்மரதாய ச பதிதாம் கல்பவருஷாய நமதாம் காமதேனவே துர்வாதித்வாந்த்ரவியே வைஷ்ணவேந்தீவரேந்தவே ஸ்ரீராகவேந்திரகுருவே நமோத்யந்த தயாளவே ஆபாதமௌலி பர்யந்தம் குருணாமாக்தியம் ஸ்மரேத் தேன விக்னாஹ ப்ரணஷ்யந்தி சித்யஞ்ச மனோரதாஹ. ஹரிஹி ஓம் ஸ்ரீ குருப்பியோ நம. நாவு ஸ்ரீமத் பகவத்கீதையல்லி எரண்ய அத்தியாய செகண்ட் சாப்டர்னல்லி ಎಪ್ಪತ್ತೆರಡನೇ ಶ್ಲೋಕ 72 ಅದನ್ನು ಮಾಡ್ತಾ ಇದ್ದೀವಿ. ಅದು ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಅಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಉಚ್ಚತಿ ಅನ್ನುವುದು. ಅದಕ್ಕೆ ಭಾಷೆಯ ಮೂಲಕವಾಗಿ ಅರ್ಥವನ್ನು ನೋಡ್ತಾ ಬರ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಸ್ವಲ್ಪ ಮಟ್ಟಕ್ಕೂ ಭಾಷೆ ನೋಡಿದ್ದೀವಿ, ಅದು ಕಂಟಿನ್ಯೂ ಮಾಡೋಣ. ಈಗ ಇದು ಏನು ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ. ಪಾರ್ಥ ಈ ಅರ್ಜುನನೇ, ಏಷಾ ಬ್ರಾಹ್ಮಿ ಸ್ಥಿತಿ, ಇಂತಹ ಪರಮಾತ್ಮ. ಬ್ರಾಹ್ಮಿ ಸ್ಥಿತಿ, ಬ್ರಹ್ಮ ಅಂದರೆ ಪರಮಾತ್ಮ, ಬ್ರಾಹ್ಮಿ ಸ್ಥಿತಿ ಅಂದರೆ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಅಂದರೆ ಏನು, ಬ್ರಹ್ಮಜ್ಞಾನ ಅಂತ ಅರ್ಥ. ಬ್ರಹ್ಮಜ್ಞಾನವಿರುವ ಲಕ್ಷಣ, ಬ್ರಹ್ಮಜ್ಞಾನಿಯ ಲಕ್ಷಣದ ಸ್ಥಿತಿ ಯಾವುದಿದೋ ಅದು ಬ್ರಾಹ್ಮಿ. ಬ್ರಾಹ್ಮಿ ಬ್ರಹ್ಮಜ್ಞಾನದ ಸ್ಥಿತಿ ಲಕ್ಷಣ ಇರುವ ಒಂದು ದಶೆ. ಅಂತಹ ಸ್ಥಿತಿಯನ್ನು, ಆ ಬ್ರಹ್ಮಜ್ಞಾನಿಯ ಲಕ್ಷಣವನ್ನು ಹೊಂದಿದಂತಹ ಅವನು ನ ಏನಾಂ ಪ್ರಾಪ್ಯ ವಿಮುಹ್ಯತಿ, ಈ ಬ್ರಹ್ಮಜ್ಞಾನವನ್ನು ಹೊಂದಿದ ಮೇಲೆ ಮತ್ತು ಮೋಹಕ್ಕೆ ಒಳಗಾಗು. ಮೋಹ ಅಂದರೆ ಏನು, ಆ ಬ್ರಹ್ಮಜ್ಞಾನದ ಹೋಗುವ ಸ್ಥಿತಿಗೆ ಬರೋದಿಲ್ಲ. ಸ್ಥಿತ್ವ ಅಸ್ಯಾಂ ಅಂತಕಾಲೇಪಿ, ಅಸ್ಯಾಂ ಈ ಬ್ರಹ್ಮಜ್ಞಾನದ ಸ್ಥಿತಿಯಲ್ಲಿ ಸ್ಥಿತ್ವ ಇದ್ದವನಾಗಿ, ಯಾವಾಗ, ಅಂತಕಾಲೆ ಅಪಿ ಅಂತಕಾಲದಲ್ಲಿ ಕೂಡ ಇದ್ದವನಾಗಿ ಆದಾಗ ಬ್ರಹ್ಮ ನಿರ್ವಾಣ ಉಚ್ಚತಿ. ನಿರ್ವಾಣ, ನಿರ್ವಾಣ, ವಾಣ ಅಂದರೆ ಶರೀರ, ನಿರ್ವಾಣ ಅಂದರೆ ಶರೀರವಿಲ್ಲದಂತಹ, ಅಂದರೆ ಪ್ರಾಕೃತ ಶರೀರ ರಹಿತನಾದ ಪರಮಾತ್ಮನನ್ನು ಹೊಂದುತ್ತಾನೆ, ಹೊಂದಿ ಅವನು ಪ್ರಾಕೃತ ಶರೀರರಹಿತನಾಗುತ್ತಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಡಿವಿಜನ್ ಹೇಗೆ ಮಾಡ್ಕೋಬಹುದು ಅಂದರೆ, ಒಂದು ಪಾಯಿಂಟ್ ಎಲ್ಲರೂ ಇರ್ತಾರೆ ಜನಗಳು, ಅವ್ರನ್ನಲ್ಲಿ ಅಜ್ಞಾನಿಗಳು ಅಂದರೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಬರದೇ ಇರುವವರು, ಇಲ್ಲ ಅಪರೋಕ್ಷ ಜ್ಞಾನ ಬಂದವರು. ಅಪರೋಕ್ಷ ಜ್ಞಾನ ಬಂದವರಲ್ಲಿ ಕೂಡ, ಅಪರೋಕ್ಷ ಜ್ಞಾನ ಬಂದವರೆಲ್ಲ ಒಂದು ಗುಂಪು ತಗೊಂಡ್ರೆ ಅದನ್ನು ಮತ್ತೆ ಬೈಫರ್ಕೇಟ್ ಮಾಡಿದರೆ, ಅಪರೋಕ್ಷ ಜ್ಞಾನ ಬಂದರೂ ಕೂಡ ಆ ಅಪರೋಕ್ಷ ಜ್ಞಾನದ ಸ್ಥಿತಿಯಲ್ಲಿರುವ ಲಕ್ಷಣ ಯಾವುದು, ನಿತ್ಯ ಪರಮಾತ್ಮನ ಸ್ಮರಣೆ. ಆ ಸ್ಮರಣೆಯನ್ನು ಅಂತ್ಯಕಾಲದಲ್ಲಿ ಮಾಡಲು ಶಕ್ತಿ ಇರುವಂತಹ ಅಪರೋಕ್ಷ ಜ್ಞಾನಿಗಳು, ಮಾಡದೇ ಇರುವ ಅಪರೋಕ್ಷ ಜ್ಞಾನಿಗಳು, ಆ ಅಂತ್ಯಕಾಲ ಸ್ಮರಣ ಮಾಡುವಂತಹ ಅಪರೋಕ್ಷ ಜ್ಞಾನಿಗಳು ಆ ಜನ್ಮ ಆದ ಮೇಲೆ ಮೋಕ್ಷಕ್ಕೆ ಸಿದ್ಧವಾಗ್ತಾರೆ. ಅಂದರೆ ಅವ್ರಿಗೆ ಮತ್ತೆ ಪುನರ್ಜನ್ಮ ಇರುವುದಿಲ್ಲ. ಅಂತ್ಯಕಾಲದ ಸ್ಮರಣ ಬಂದಂತಹ ಅಪರೋಕ್ಷ ಜ್ಞಾನಿಗಳಿಗೆ ಮತ್ತು ಜನ್ಮ ಬರುವುದಿಲ್ಲ. ಅಂತ್ಯಕಾಲದಲ್ಲಿ ಕೂಡ ಅಂತ ಹೇಳಿದ ಅಪಿ ಅಂತೇನಂದ್ರೆ, ಎಲ್ಲಾ ಕಾಲ ಅಂದರೆ ಜೀವನದಲ್ಲಿ ಅವರು ಪರಮಾತ್ಮನ ಸ್ಮರಣೆ ಎಷ್ಟೇ ಮಾಡಲಿ, ಅಂತ್ಯಕಾಲದಲ್ಲಿ ಸ್ಮರಣೆ ಇಲ್ಲದೇ ಇದ್ದರೆ ಅವರಿಗೆ ಮತ್ತು ಪುನರ್ಜನ್ಮ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಅಂತ್ಯಕಾಲ ಸ್ಮರಣ ಬಂದಾಗ ಮಾತ್ರವೇ ಅವರು ಪರಮಾತ್ಮನನ್ನು ಹೊಂದುತ್ತಾರೆ, ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೇಳಿದ್ದಾರೆ. ಇದು ಹೇಳುವುದರ ಮೂಲಕವಾಗಿ ಏನು ಅಂತ ಹೇಳಿದರೆ, ಇದಕ್ಕೆ ಏನು ಪ್ರಮಾಣ, ಇಂತಹ ಇಂಟರ್ಪ್ರಿಟೇಷನ್ ಹೇಗೆ ಆಚಾರ್ಯರ ಭಾಷೆಯಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಏನಂದರೆ, ಸ್ಥಿತಪ್ರಜ್ಞೋಪಿ ಯಸ್ತೂರ್ಧ್ವಃ ಪ್ರಾಪ್ಯ ರೌದ್ರಂ ಪದಂತತಃ ಅಂತೇಳಿ ನಾವು ನೋಡಿದ್ರೆ, ರುದ್ರದೇವರಿಗೆ ಮತ್ತು ಜನ್ಮ ಬಂದು ಅಂದರೆ ಅಂತ್ಯಕಾಲ ಸ್ಮರಣ, ಅಂತಹ ಪರಮ ವೈಷ್ಣವರಾದಂತಹ ರುದ್ರದೇವರಿಗೆ ಕೂಡ ಅಂತ್ಯಕಾಲ ಸ್ಮರಣ ಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಯಾಕೆ ಹಾಗೆ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿದರೆ, ಅವರಿಗೆ ಇನ್ನೂ ಪ್ರಾರಬ್ಧ ಕರ್ಮ ಉಳಿದಿರುತ್ತೆ. ಉಳಿದಿರುವ ಕಾರಣದಿಂದ ಅವರಿಗೆ ಅಂತ್ಯಕಾಲ ಸ್ಮರಣೆ ಬರದಂತೆ ಮಾಡಿ ಪರಮಾತ್ಮ ಮತ್ತು ಅವರಿಗೆ ಜನ್ಮ ಬರುವಂತೆ ಮಾಡ್ತಾನೆ. ಆವಾಗ ನಮಗೆ ಒಂದು ಸಂದೇಹ ಬರುತ್ತೆ, ಓಹೋ ಇನ್ನೂ ಪ್ರಾರಬ್ಧ ಕರ್ಮ ಉಳಿದಿದೆ, ಉಳಿದಿದೆ ಅಂದರೆ ಮತ್ತು ಜನ್ಮ ಬರುತ್ತೆ, ಮತ್ತು ಜನ್ಮ ಅಂದರೆ ಗರ್ಭವಾಸ ದುಃಖಗಳು ಅದೆಲ್ಲ ಬಂದು ಆ ಈ ಜನ್ಮದಲ್ಲಿ ಒಳ್ಳೆ ಜ್ಞಾನ ಎಲ್ಲ ಇದು, ಮತ್ತು ಜನ್ಮ ಬಂದಾಗ ಮೇ ಬಿ ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್, ಆ ಗರ್ಭವಾಸಾದಿಗಳಿಂದ ಅವರಿಗೆ ಜ್ಞಾನ ಕಮ್ಮಿ ಆಗಿಬಿಡಬಹುದು, ಅಪರೋಕ್ಷ ಜ್ಞಾನ ಹೊಟ್ಟೋಗಬಹುದು, ಈ ತರಹ ಏನನ್ನ ಆಗಬಹುದಲ್ಲವೇ ಅಂತ ಹೇಳಿದ್ರೆ, ಅದಕ್ಕೆ ನಯನ ನ ಏನಾಂ ಪ್ರಾಪ್ಯ ವಿಮುಹ್ಯತಿ, ಅಪರೋಕ್ಷ ಜ್ಞಾನ ಮತ್ತು ಜನ್ಮ ಬಂದರೂ ಕೂಡ ಅವರಿಗೆ ಹೊಟ್ಟೋಗೋದಿಲ್ಲ, ಅಂದರೆ ಸ್ವಲ್ಪ ಮುಚ್ಚಿಟ್ಕೊಂಡಂಗೆ ಆಗುತ್ತೆ ಹೊರತು ಇಟ್ ಡಸಂಟ್ ವ್ಯಾನಿಶ್ ಅವೇ. ಅದಕ್ಕೆ ಅದನ್ನೇ ಅದನ್ನು ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಅಪರೋಕ್ಷ ಜ್ಞಾನವನ್ನು ಜ್ಞಾನಿಗಳಿಗೆ ಮತ್ತು ಜನ್ಮ ಬಂದರೂ ಸಹಿತ ಅದು ಹೋಗೋದಿಲ್ಲ ಅನ್ನೋದನ್ನು ಹೇಳುವುದಕ್ಕ ಅಂದ್ರೆ ಏನು, ಮೊದಲು ಪ್ರಮಾಣ ತೋರಿಸ್ತಾ ಇದ್ದಾರೆ. ಈ ವಿಧವಾಗಿ ಅಂತ್ಯಕಾಲ ಸ್ಮರಣೆ ಇಲ್ಲದೆ ಇದ್ದರೆ ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ಮೋಕ್ಷ ಆ ಜನ್ಮನಾದ್ರೂ ಆದ್ರ ಮೇಲೆ ಬರೋಲ್ಲ, ಮತ್ತೂ ಬರುತ್ತೆ. ಆವಾಗ ಸಂದೇಹ ಬಂದ್ರೆ ಓ ಮೇ ಬಿ ಇವೆಂಚುಯಲ್ ಆಗಿ ಮೋಕ್ಷನೇ ಬರೆದಾಗ ಹೋಗುತ್ತೋ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನವಾಗಿ ನಿಶ್ಚಿತ ಫಲಂಚ ಜ್ಞಾನಂ, ನಿಶ್ಚಿತ ಫಲಂಚ ಜ್ಞಾನಂ ಅಂದ್ರೆ ನಿಶ್ಚಿತಂಚ ಜ್ಞಾನಂ ಫಲಂ, ಆ ಜ್ಞಾನವು ಆ ಜ್ಞಾನದ ಫಲವು ಅವರಿಗೆ ನಿಶ್ಚಯವಾಗಿ ಹಾಗೇ ಇರುತ್ತೆ. ಅಂದ್ರೆ ಅವ್ರಿಗೆ ಅದು ಉಳಿದಿರುತ್ತಿದೆ. ಕೀಪ್ ರಿಟೈನ್ ದ ಜ್ಞಾನ ಅಂದ್ರೆ ಜ್ಞಾನದ ಫಲ ನಿಶ್ಚಯವಾಗಿ ಮೋಕ್ಷ ಬಂದೇ ಬರುತ್ತೆ ಅವರಿಗೆ. ಮೋಕ್ಷ ಬರದೇ ಇರುವುದು ಅನ್ನೋದು ಆಗೋದಿಲ್ಲ. ಆ ಜನ್ಮ ಆದ ಮೇಲೆ ಮೋಕ್ಷ ಬರೋದಿಲ್ಲ, ತಕ್ಷಣ ಬರೋದಿಲ್ಲ ಹೊರತು ಇವೆಂಚುಯಲ್ ಆಗಿ ಎಲ್ಲರಿಗೂ ಮೋಕ್ಷ ಬರುತ್ತೆ. ಯಾವಾಗ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಕ್ರಮ ಮುಗಿಯುತ್ತೋ ಆವಾಗ ಆ ಜನ್ಮ ಆದ ಮೇಲೆ ತಕ್ಷಣವೇ ಮೋಕ್ಷಕ್ಕೆ ಸಿದ್ಧರಾಗ್ತಾರೆ. ಅಂದ್ರೆ ಪುನರ್ಜನ್ಮ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಸ್ಯ ತಾವದೇವ ಚಿರಂ ತಾವದೇವ ವಿಳಂಬ್ಯಂ, ಚಿರಂ ಅಂದ್ರೆ ಕಾಲ, ಚಿರಕಾಲ ವಿಳಂಬ, ಎಷ್ಟುವರೆಗೂ ಅವರಿಗೆ ಮೋಕ್ಷ ಬರುವುದಿಲ್ಲ, ಕೈಗೆ ಬರುವುದಿಲ್ಲ, ಸಿಗುವುದಿಲ್ಲ ಅಂತ ಹೇಳಿದ್ರೆ ತಾವದೇವ ಅಷ್ಟರವರೆಗೂ, ಎಷ್ಟುವರೆಗೂ ವಿಳಂಬ ಅಂತ ಹೇಳಿದ್ರೆ ಎಷ್ಟರವರೆಗೂ ಅವರಿಗೆ ಪ್ರಾರಬ್ಧ ಉಳಿದಿರುತ್ತೋ ಅಷ್ಟುವರೆಗೆ ವಿಳಂಬ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯದುಚ ನ ಅರ್ಚಿಷಾಂ ಏವ ಅಭಿಸಂಭವತಿ ಇತ್ಯಾದಿ ಶ್ರುತಿಭ್ಯ. ಈ ಶ್ರುತಿ ವಾಕ್ಯಗಳನ್ನು ಪ್ರಮಾಣವಾಗಿ ಆಚಾರ್ಯನ್ನು ಹೇಳ್ತಾ ಇದ್ರೆ ಯದುಚ ನ ಅಂದ್ರೆ ಯದಿ ಒಂದು ವೇಳೆ ಪುತ್ರಾದಿಗಳು ಮಕ್ಕಳು ಮುಂತಾದವರು ಅವರಿಗೆ ಅಂತ್ಯಕಾಲ ಕರ್ಮಗಳು ಮಾಡಿದರೂ ಮಾಡದೇ ಇದ್ದರೂ ಕೂಡ, ಯದುಚ ನ ಮಾಡಿದರೂ ಮಾಡದೇ ಇದ್ದರೂ ಕೂಡ ಅರ್ಚಿಷಂ ಅಂದ್ರೆ ಅರ್ಚಿಷ ಮಾರ್ಗದಿಂದ ಮೋಕ್ಷ ಸಿಗುವುದು ಅಂದ್ರೆ ಮೋಕ್ಷ ಪ್ರಾಪ್ತಿ ಅನ್ನುವುದು ಅಭಿಸಂಭವತಿ ನಿಶ್ಚಯವಾಗಿ ಆಗೇ ಆಗುತ್ತೆ ಅವರಿಗೆ ಅನ್ನುವ ಶ್ರುತಿ ವಾಕ್ಯಗಳ ಮೂಲಕವಾಗಿ ನಮಗೆ ಈ ಪ್ರಮೇಯಗಳನ್ನೆಲ್ಲ ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಈ ವಿಧವಾಗಿ ಅಪರೋಕ್ಷ ಜ್ಞಾನಿಗಳಿಗಿರುತ್ತೆ ಅಂತ ಹೇಳಿ. ಆವಾಗ ಇನ್ನೊಂದು, ಯಾಕೆ ಅಷ್ಟು ವಿಳಂಬ ಇದೆ ಅಂತ ಹೇಳಿದರೆ ದೆನ್ ಅನದರ್ ಫ್ಯೂ ಕ್ವಶನ್ಸ್ ಬರುತ್ತೆ. ಅಪರೋಕ್ಷ ಜ್ಞಾನಿಗಳಿಗೆ ವಿಳಂಬ ಡಿಲೇ ಎಷ್ಟುವರೆಗೂ ಅಂತ ಹೇಳಿದ್ರೆ ಅವರಿಗೆ ಪ್ರಾರಬ್ಧ ಕರ್ಮ ಉಳಿದಿರುವವರೆಗೂ. ಪ್ರಾರಬ್ಧ ಕರ್ಮ ಹೇಗೆ ಹೋಗುತ್ತೆ, ಅನುಭವಿಸಿದರೇನೆ ಹೋಗುತ್ತೆ. ಪ್ರಾರಬ್ಧಂ ಅವಶ್ಯ ಅನುಭೋಕ್ತವ್ಯಂ ಅಂತ ಹೇಳಿ ಹೇಳಿದ್ದಾರೆ. ಅದೇ ವಿಧವಾಗಿ ಇತರತಃ ಭೋಗತಃ ಏವ ಅಂದ್ರೆ ಸಂಚಿತ ಆಗಾಮಿಗಳಿಗೆ ಬಿಟ್ಟಿರುವಂತಹ ಅದಕ್ಕಿಂತ ಬೇರೆಯಾದಂತಹ ಪ್ರಾರಬ್ಧ ಕರ್ಮ ಭೋಗದಿಂದಲೇ ಹೋಗುತ್ತೆ ಅಂತೇಳಿ. ಆ ಭೋಗ ಹೇಗಾಗತ್ತೆ, ಶರೀರ ಧಾರಣವಾದ ಮೇಲೆ ಆಗತ್ತೆ. ಹಾಗಾದರೆ ಅಪರೋಕ್ಷ ಜ್ಞಾನಿಗಳೆಲ್ಲರೂ ಕೂಡ ಕಾಯವ್ಯೂಹ ಅಪೇಕ್ಷೆಯಿಂದ ಮಾಡಬಹುದಲ್ಲವಾ? ಕಾಯವ್ಯೂಹ ಅಪೇಕ್ಷೆ ಅಂದ್ರೆ ಏನು, ನಾನು ಹೇಳಿದ್ದೀನಿ ಲಾಸ್ಟ್ ಹೇಳಿದಂತೆ, ಏಕ ಸಮಯದಲ್ಲಿ ಒಂದೇ ಕಾಲದಲ್ಲಿ ಒಬ್ಬ ಜೀವ ಅನೇಕ ದೇಹಗಳನ್ನು ಧಾರಣೆ ಮಾಡಿ ತನ್ನ ಪ್ರಾರಬ್ಧ ಕರ್ಮವನ್ನು ಏಕಕಾಲದಲ್ಲಿಯೇ ಕಮ್ಮಿ ಮಾಡಿಕೊಳ್ಳುವ ಒಂದು ಪ್ರಸಂಗ. ಕಾಯ ಅಂದ್ರೆ ಶರೀರ, ವ್ಯೂಹ ಅಂದ್ರೆ ಮೆಥಡಾಲಜಿ, ಅಪೇಕ್ಷಾ ಅಂದ್ರೆ ಅದನ್ನು ಇಟ್ಟುಕೊಂಡು ಅದರ ಅಪೇಕ್ಷದಿಂದ ಅದರ ಇರುವುದರ ಮೂಲಕವಾಗಿ ತಾನು ಬೇಗನೆ ಮೋಕ್ಷವನ್ನು ಪಡೆಯಬಹುದಲ್ಲವಾ? ವೈ ಶುಡ್ ದೇರ್ ಬಿ ಎ ಟೂ ಮಚ್ ಡಿಲೇ? ಒಂದು ಜನ್ಮದಲ್ಲಿ ಒಂದು ಅಪರೋಕ್ಷ ಜ್ಞಾನಿಗೆ ಇನ್ನು 100 ಜನ್ಮದ ಕರ್ಮ ಉಳಿದಿದೆ ಅಂತ ಹೇಳಿದ್ರೆ ಏಕಕಾಲದಲ್ಲಿಯೇ 100 ಜನ್ಮಗಳನ್ನು ತಗೊಂಡು ಬಿಟ್ಟು ಅವರು ಏಕಕಾಲದಲ್ಲಿಯೇ ಅದೆಲ್ಲ ತಮ್ಮ ಪ್ರಾರಬ್ಧ ಕರ್ಮವನ್ನು ಮುಗಿಸ್ಬಿಟ್ಟು ಬೇಗ ಮೋಕ್ಷಕ್ಕೆ ಹೊಟ್ಟೋಗಬಹುದಲ್ಲವಾ? ಹಾಗೆ ಎಲ್ಲ ಅಪರೋಕ್ಷ ಜ್ಞಾನಿಗಳು ಮಾಡಬಹುದಲ್ಲವಾ ಅಂತ ಹೇಳಿದರೆ, ಮೊದಲು ಫಸ್ಟ್ ಆಬ್ಜೆಕ್ಷನ್, ಎಲ್ಲ ಅಪರೋಕ್ಷ ಜ್ಞಾನಿಗಳಿಗೆ ಆ ಶಕ್ತಿ ಇಲ್ಲ. ಆಲ್ ದ ಅಪರೋಕ್ಷ ಜ್ಞಾನೀಸ್ ಕೆನಾಟ್ ಗೋ ಥ್ರೂ ದಿಸ್ ಮಲ್ಟಿ ಬಾಡಿ ಹ್ಯಾಂಡ್ಲಿಂಗ್ ಸಿಸ್ಟಮ್. ಈ ವಿಧವಾಗಿ ಅನೇಕ ದೇಹಗಳನ್ನು ಧಾರಣೆ ಮಾಡಿ ಪ್ರಾರಬ್ಧವನ್ನು ಅನುಭವಿಸುವುದು ಅನ್ನುವುದು ಎಲ್ಲ ಅಪರೋಕ್ಷ ಜ್ಞಾನಿಗಳಿಂದಲೂ ಆಗೋದಿಲ್ಲ, ಕೆಲವರಿಗೆ ಮಾತ್ರವೇ ಆ ಶಕ್ತಿ. ಸೊ ಎಗೇನ್ ಅಪರೋಕ್ಷ ಜ್ಞಾನ ಇಸ್ ಸಬ್ ಡಿವೈಡೆಡ್ ಇಂಟು ಟೂ ಕ್ಯಾಟಗರೀಸ್, ದೋಸ್ ಹು ಆರ್ ಕೇಪಬಲ್ ಆಫ್ ಕಾಯವ್ಯೂಹ ಅಪೇಕ್ಷ, ದೋಸ್ ಹು ಆರ್ ನಾಟ್ ಕೇಪಬಲ್ ಆಫ್ ಕಾಯವ್ಯೂಹ ಅಪೇಕ್ಷ. ಅಂದ್ರೆ ಆವಾಗ ಕಾಯವ್ಯೂಹ ಅಪೇಕ್ಷೆ ಇಲ್ಲದೆ ಇರುವವರು ಸೀಕ್ವೆನ್ಷಿಯಲ್ ಪ್ರಾಸೆಸ್ ನಲ್ಲಿ ಹೋಗ್ತಾ ಇರುತ್ತೆ, ಕಾಯವ್ಯೂಹ ಅಪೇಕ್ಷೆ ಮಾಡುವವರು ಪ್ಯಾರಲಲ್ ಪ್ರೋಸೆಸ್ ಆಗುತ್ತೆ. ಪ್ಯಾರಲಲ್ ಪ್ರೋಸೆಸ್ ಆಗಿದ್ರು ಮತ್ತೆ ರುದ್ರದೇವರು ಈ ಜನ್ಮದಲ್ಲಿಯೇ ಎಷ್ಟೆಷ್ಟು ಪ್ರಾರಬ್ಧ ಇದೋ ಎಲ್ಲ ಮುಗಿಸ್ಬಿಟ್ಟು ಶೇಷ ಪದವಿಯಲ್ಲಿ ಭೋಗವನ್ನು ಕೂಡ ಇಲ್ಲೇ ಈಗಲೇ ಮಾಡಿಬಿಟ್ಟು ವೈ ಕ್ಯಾಂಟ್ ಈ ಗೋ ಟು ಮೋಕ್ಷ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಈವನ್ ದೋಸ್ ಹೂ ಆರ್ ಕೇಪಬಲ್ ಆಫ್ ಹ್ಯಾವಿಂಗ್ ದಿಸ್ ಕಾಯವ್ಯೂಹ ಅಪೇಕ್ಷೆ ಅಂದ್ರೆ ಮಲ್ಟಿ ಬಾಡೀಸ್ ಅಟ್ ದ ಸೇಮ್ ಟೈಮ್, ಈ ಶಕ್ತಿ ಇರುವವರು ಕೂಡ ಪರಮಾತ್ಮ ಎಷ್ಟುವರೆಗೂ ಅನುಜ್ಞೆ ಕೊಟ್ಟಿದ್ದಾನೋ, ಎಷ್ಟುವರೆಗೂ ಪರ್ಮಿಷನ್ ಕೊಟ್ಟಿದ್ದಾನೋ ಅಷ್ಟುವರೆಗೂ ಮಾತ್ರವೇ ಕಾಯವ್ಯೂಹ ಮಾಡಬಹುದು. ನಚ ಕಾಯವ್ಯೂಹ ಅಪೇಕ್ಷ ಅಂದ್ರೆ ತಮ್ಮ ಮನಸ್ಸಿಗೆ ಬಂದಷ್ಟುವರೆಗೂ ಕಾಯವ್ಯೂಹವನ್ನು ಮಾಡುವುದರ, ತಮ್ಮ ಅಪೇಕ್ಷೆಗೆ ಬಂದಷ್ಟು ಕಾಯವ್ಯೂಹವನ್ನು ಮಾಡುವುದಕ್ಕೆ ಅವರಿಂದ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಾರಬ್ಧ ಕರ್ಮ ಅನ್ನುವುದು ಯಾಕೆ ನಮಗೆ ಬಂಧಕವಾಗಿದೆ? ಕೇವಲ ಪ್ರಾರಬ್ಧ ಕ್ರಮ ಒಂದೇ ಬಂಧಕ ಅಂತ ಯಾಕೆ ಹೇಳ್ತೀರಾ? ವೈ ಕ್ಯಾಂಟ್ ವಿ ಸೇ ಆ ಸಂಚಿತಾಗಾಮಿಗಳು ಕೂಡ ಬಂಧಕವಾಗಿದೆ ಅಂತ ಯಾಕೆ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ, ಅದಕ್ಕೆ ಪ್ರಮಾಣವಾಗಿ ಮತ್ತು ಹೇಳ್ತಾ ಇದ್ದಾರೆ, ತದ್ ಯಥಾ ಈಶಿಕಾ. ಅಥವಾ ಈಶಿಕಾ ಅಂತ ಹೇಳಿದ್ರೆ ಒಂದು ಟೈಪ್ ಆಫ್ ಗ್ರಾಸ್ ವೆರೈಟಿನಲ್ಲಿ ಒಂದು ಟೈಪ್ ಆಫ್ ವೆರೈಟಿ, ಅದಕ್ಕೆ ಕೊನೆಗೆ ಒಂದು ಹೂವಿನ ತರ ಇರುತ್ತೆ, ದಟ್ ಬರ್ನ್ಸ್ ವೆರಿ ಫಾಸ್ಟ್. ಸೊ ಅದಕ್ಕೆ ಈಶಿಕಾ ಅಂತ ಹೇಳ್ತಾರೆ, ಈಶಿಕಾ ತೂಲಂ ಅಂತ ಹೇಳಿ. ಸೊ ಯಾವಾಗಾದರೆ ಅಂತಹ ಸುಟ್ಟು ಹೋಗುವಂತಹ ಹೂ ವೆರೈಟಿ ಆಫ್ ಗ್ರಾಸ್ ಹೇಗಿದ್ರೆ, ಹೇಗೆ ಸುಟ್ಟು ಹೋಗುತ್ತೋ ಹಾಗೆ ಸಂಚಿತ ಕ್ರಮವು ಸುಟ್ಟು ಹೋಗುತ್ತೆ ಅಂತ ಹೇಳಿ. ತದ್ಯಥ ಪುಷ್ಕರ ಪಲಾಶೆ ಅಂದ್ರೆ ಏನು, ದಿಸ್ ಇಸ್ ಲೋಟಸ್ ಲೀಫ್, ಆ ತಾಮರದ ಎಲೆ ಮೇಲೆ ಇರುವ ನೀರು ಹೇಗೆ ಅದಕ್ಕೆ ಎಲೆಗೆ ಹತ್ತುಕೊಳ್ಳೋದಿಲ್ಲವೋ ಅದೇ ವಿಧವಾಗಿ ಆಗಾಮಿ ಕರ್ಮಗಳು ಕೂಡ ಹತ್ತೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಅಂತೇಳಿ, ಜ್ಞಾನಾಗ್ನಿ ಅಂದ್ರೆ ಜ್ಞಾನದ ಅಗ್ನಿಯಿಂದ ಎಲ್ಲ ಕರ್ಮಗಳು ಅಂದ್ರೆ ಏನು ಸಂಚಿತ ಆಗಾಮಿಗಳೆಲ್ಲ ಕೂಡ ಸುಟ್ಟೋಗುತ್ತೆ, ಪ್ರಾರಬ್ಧ ಮಾತ್ರ ಉಳದೇ ಇರುತ್ತೆ. ಇತ್ಯಾದಿ ವಚನೇಭ್ಯಃ ಪ್ರಾರಬ್ಧೇತು ಅವಿರೋಧ, ಅಂದ್ರೆ ಪ್ರಾರಬ್ಧ ಕರ್ಮದಕ್ಕೆ ಯಾವ ವಿರೋಧವೂ ಬರೋದಿಲ್ಲ, ಇದು ಇವು ಎರಡೇ ಸುಟ್ಟೋಗತ್ತೆಕ್ಕೋಸ್ಕರ ಪ್ರಾರಬ್ಧ ಉಳಿದಿರುತ್ತೆ. ಆ ಕಾರಣದಿಂದ ನಮಗೆ ಕಾಯವ್ಯೂಹದ ಮೂಲಕವಾಗಿ ಒಂದು ಕೆಲವು ಪ್ರಾರಬ್ಧ ಕರ್ಮಗಳನ್ನು ಮುಗಿಸಬಹುದು. ಮಿಕ್ಕವರಿಗೆ ಕಾಯವ್ಯೂಹ ಶಕ್ತಿ ಇಲ್ಲದೇ ಅವರೆಲ್ಲ ಕೂಡ ತಾವು ತಮ್ಮ ಜನ್ಮಗಳನ್ನೆಲ್ಲ ಪೂರ್ತಿಯಾಗಿ ಅನುಭವಿಸಲೇಬೇಕು ಪ್ರಾರಬ್ಧ ಕ್ರಮವನ್ನು ಅಂತೇಳಿ ಹೇಳ್ತಾ ಇದ್ದಾರೆ. ನಚ ತಚ್ಛಾಸ್ತ್ರಂ ಪ್ರಮಾಣಂ, ಇಲ್ಲಿ ಏನ್ ಹೇಳ್ತಾರೆ, ನಚ ತಚ್ಛಾಸ್ತ್ರಂ ಪ್ರಮಾಣ ಮುಂಚೆ, ತತ್ಶಾಸ್ತ್ರಂ ಯಾವ ಶಾಸ್ತ್ರ, ಯಾವ ಶಾಸ್ತ್ರಗಳಾದರೆ ಎಲ್ಲರಿಗೂ ಕಾಯವ್ಯೂಹ ಅಪೇಕ್ಷ ಕಾಯವ್ಯೂಹ ಶಕ್ತಿ ಇದೆ ಅಂತ ಹೇಳುವಂತಹ ಶಾಸ್ತ್ರಗಳು ಪ್ರಮಾಣ ಆಗೋದಿಲ್ಲ. ಯಾಕಂದ್ರೆ ಅಕ್ಷಪಾದ ಕಣಾದಾನಾಂ ಸಾಂಖ್ಯಯೋಗ ಜಟಾಭೃತಾಂ ಅಂತ ಹೇಳಿದಂತೆ, ಅಕ್ಷಪಾದ ಕಣಾದ ಮುಂತಾದವರು ಮಾಡಿದಂತಹ ಶಾಸ್ತ್ರಗಳು ಯಾವುದಿದೋ ಅದೇ ಅಲ್ದಂಗೆ ಸಾಂಖ್ಯ ಯೋಗ ಶಾಸ್ತ್ರಗಳು ಅಂದ್ರೆ ಏನು, ಕಪಿಲ ಸಾಂಖ್ಯ ಇದೆ, ಪತಂಜಲಿ ಯೋಗಶಾಸ್ತ್ರ ಆಗಲಿ, ಜಟಾಭೃತ ಪಾಶುಪತ ಆಗಮ ಆಗಲಿ, ಇಂತಹ ಮತಗಳನ್ನು ಅವಲಂಬಿಸಿ ಏ ಯಾರಾದರೆ ವೇದಂ ವೇದವನ್ನು ದೂಷಯಂತಿ ದೂಷಣೆ ಮಾಡ್ತಾರೋ, ಅಂದ್ರೆ ವೇದಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಕಾಯವ್ಯೂಹ ಅಪೇಕ್ಷೆ ಇರೋದಿಲ್ಲ, ಕಾಯವ್ಯೂಹ ಶಕ್ತಿ ಇರೋದಿಲ್ಲ ಅಂತ ಹೇಳುತ್ತೆ. ಆದರೆ ಈ ಮುಂಚೆ ಹೇಳಿದ ಶಾಸ್ತ್ರಗಳು ಯಾವುದಿದೋ, ಸಾಂಖ್ಯ ಯೋಗ ಜಟಾಭೃತ ಅಂದ್ರೆ ಪ್ರಖ್ಯಾತ ಸಾಂಖ್ಯ ಪ್ರಖ್ಯಾತ ಯೋಗ ಯಾವುದು, ಕಪಿಲ ಸಾಂಖ್ಯ, ಅದೇ ವಿಧವಾಗಿ ಪತಂಜಲ ಯೋಗ, ಇವೆಲ್ಲವೂ ಕೂಡ ಏನ್ ಹೇಳುತ್ತೆ, ಎಲ್ಲರಿಗೂ ಕಾಯವ್ಯೂಹ ಶಕ್ತಿ ಇದೆ ಅಂತ ಹೇಳಿ ಹೇಳುತ್ತೆ. ಅದು ವೇದ ವಿರುದ್ಧವಾದದ್ದು, ಅದನ್ನು ಇಟ್ಟುಕೊಂಡು ವೇದವನ್ನು ದೂಷಣ ಮಾಡುವವರು ಅಲ್ಪಚೇತ ಸಹ ಅಲ್ಪಜ್ಞಾನಿಗಳಾಗಿದ್ದಾರೆ. ಅಲ್ಪಜ್ಞಾನಿಗಳು ಮಾತ್ರ ವೇದಗಳಲ್ಲಿ ಹೇಳಿದ್ದು ತಪ್ಪು, ಇದರಲ್ಲೆಲ್ಲ ಹೇಳಿದ್ದು ಸತ್ಯ ಅಂತ ನಂಬುತ್ತಾರೆ. ಅದು ಸರಿಯಿಲ್ಲ, ವೇದಗಳಲ್ಲಿ ಹೇಳಿದ್ದಂತೆ, ಯಾಕಂದ್ರೆ ಎಲ್ಲಾ ಪ್ರಮಾಣಗಳ ಹಾಗೆ ಹೋಗುತ್ತೆ. ಆ ಕಾರಣದಿಂದ ವೇದಗಳಲ್ಲಿ ಹೇಳಿದ್ದೇ ನಾವು ಒಪ್ಪಬೇಕು. ಈ ಮಿಕ್ಕ ವೇದಕ್ಕೆ ವಿರುದ್ಧವಾಗಿ ಹೇಳುವಂತಹ ಈ ಸಾಂಖ್ಯ ಯೋಗಶಾಸ್ತ್ರಗಳಾಗಲಿ ಪಾಶುಪತ ಆಗಮಗಳಾಗಲಿ ಅದನ್ನು ನಾವು ಸ್ವೀಕಾರ ಮಾಡುವಂತೆ ಇಲ್ಲ, ಅದನ್ನು ಒಪ್ಪುವಂತೆ ಇಲ್ಲ. ಯಾಕಂದ್ರೆ ಅವು ಪ್ರಮಾಣ ವಿರುದ್ಧವಾಗಿರುವಂತಹ ಮಾತುಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಇತಿ ನಿಂದನಾತ್, ಈ ವಿಧವಾಗಿ ಈ ಶಾಸ್ತ್ರಗಳನ್ನು ಯಾವ ಅಕ್ಷಪಾದಕನಾದ ಶಾಸ್ತ್ರಗಳನ್ನು ಸಾಂಖ್ಯ ಯೋಗಗಳನ್ನು ಪಾಶುಪತಾಗಮವನ್ನು ನಿಂದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ನಾವು ಕೇಳಿದ್ವಿ ಕೆಲವು ಕಡೆ ಪಾಶುಪತವನ್ನು ಪ್ರಶಂಸೆ ಮಾಡಿದ ಸಂದರ್ಭಗಳು ಕೂಡ ಇದೆಲ್ಲವರಿ, ಅದು ಹಾಗೆ ಅಂತ ಹೇಳಿದ್ರೆ, ಯತ್ರ ತು ಸ್ತುತಿ ತತ್ರ ಶಿವಭಕ್ತಾನಾಂ ಸ್ತುತಿಪರತ್ವಮೇವ. ಎಲ್ಲಿಯಾದರೂ ಯಾವುದೇ ಒಂದು ಶೈವಶಾಸ್ತ್ರವನ್ನು ಒಂದು ಪ್ರಶಂಸೆ ಮಾಡಿದ್ದಾರೆ ಅಂದ್ರೆ ಆ ಶೈವಶಾಸ್ತ್ರವನ್ನು ವೈಷ್ಣವ ಮಾರ್ಗದ ಮೂಲಕವಾಗಿ ಇಂಟರ್ಪ್ರಿಟೇಷನ್ ಮಾಡಿ, ವೈಷ್ಣವ ಮಾರ್ಗ ಅಂದ್ರೆ ಶಿವ ದೊಡ್ಡವನು ಅಂತ ಹೇಳಿದ್ರೆ, ಶಿವ ದೊಡ್ಡವನೇ, ಎಷ್ಟು ದೊಡ್ಡವನು ಅಂದ್ರೆ ವಿಷ್ಣುವಿಗಿಂತ ಕಮ್ಮಿ, ಶಿವನಿಗಿಂತ ಕಮ್ಮಿ ಇರುವವರೆಲ್ಲರಿಗಿಂತ ಶಿವ ದೊಡ್ಡವನು ಅಂತ ಹೇಳಿ, ಅಂದ್ರೆ ಎಷ್ಟುವರೆಗೂ ಅದರ ಅರ್ಥವನ್ನು ತಗೋಬೇಕು, ಅದು ವೈಷ್ಣವರು ಅಂದ್ರೆ ಸದ್ವೈಷ್ಣವರು ಯಾರಿದ್ದಾರೋ, ಶಾಸ್ತ್ರಗಳನ್ನು ಬಲ್ಲವರಾದಂತಹ ವೈಷ್ಣವರು ಹೇಳಿದ ಮಾರ್ಗದಲ್ಲಿ ನೋಡಿದರೆ ಶೈವಶಾಸ್ತ್ರಗಳಿಗೆ ಕೂಡ ಪ್ರಾಮಾಣ್ಯ ಇದೆ. ಅದರ ಪ್ರಾಮಾಣ್ಯತೆ ಎಷ್ಟುವರೆಗೂ ಅಂದ್ರೆ ವೈಷ್ಣವ ಭಕ್ತರು ವಿಷ್ಣು ಭಕ್ತರು ಹೇಳುವ ಮಾರ್ಗದಲ್ಲಿ ಅದನ್ನು ತಗೋಬೇಕು. ಅದಕ್ಕೆ ಎಲ್ಲಿ ಆದರೆ ಶಿವಭಕ್ತಾನಾಂ ಸ್ತುತಿಪರತ್ವಮೇವ ಅಂತೇಳಿ, ಎತ್ತರ ಸ್ತುತಿ ತತ್ರ ಶಿವಭಕ್ತಾನಾಂ, ಶಿವಭಕ್ತರಂದ್ರೆ ಯಾರು, ವೈಷ್ಣವರಾದಂತಹ ಶಿವಭಕ್ತರು. ಯಾಕ್ರಿ ವೈಷ್ಣವರಾದ ಶಿವಭಕ್ತರು ಅಂತ ಇಲ್ಲಿ ಹೇಳಲಿಲ್ಲವಲ್ಲ, ವೈಷ್ಣವ ಶಿವಭಕ್ತಾನಾಂ ಅಂತ ಹೇಳಿಲ್ಲ, ಸುಮ್ಮನೆ ಎತ್ತರ ಸ್ತುತಿ ತತ್ರ ಶಿವಭಕ್ತಾನಾಂ ಸ್ತುತಿಪರತ್ವಮೇವ. ಎಲ್ಲಿ ಸ್ತುತಿ ಆಗಿದ್ದಾರೋ ಅಲ್ಲಿ ಶಿವಭಕ್ತರನ್ನು ಮಾತ್ರ ಸ್ತುತಿ ಮಾಡಿದ್ದಾರೆ ಅಂತ ಹೇಳಿದಾಗ, ನೀವು ವೈಷ್ಣವರಾದಂತಹ ಶಿವಭಕ್ತರು ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾ ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡಬೇಕು. ಇಲ್ಲಿ ಹೇಳ್ತಾ ಇದ್ರೆ ಯೋಗ ಸಾಂಖ್ಯ ಯೋಗ ಜಟಾಭೃತಾಂ ಅಂತೇಳಿ ಪಾಶುಪತ ಆಗಮವನ್ನು ನಿಂದನೆ ಮಾಡಿ ಹೇಳಿದಾಗ ಶಿವಭಕ್ತರ ಸ್ತುತಿವಾಗಿದೆ ಅಂತ ಹೇಳಿದರೆ, ಇದು ಶಿವ ಸರ್ವೋತ್ತಮತ್ವವನ್ನು ನಂಬಿದಂತಹ ಭಕ್ತರು ಅಂತ ಹೇಳಕ್ಕೆ ಇಲ್ಲ. ಮತ್ತೆ ಶಿವ ಸರ್ವೋತ್ತಮತ್ವ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರು ಸರ್ವೋತ್ತಮ ಇದೆ ಅಂತ ಹೇಳಿದ್ರೆ, ವಿಷ್ಣು ಸರ್ವೋತ್ತಮತ್ವ. ವಿಷ್ಣು ಸರ್ವೋತ್ತಮತ್ವವನ್ನು ನಂಬಿದಂತಹ ಶಿವಭಕ್ತರು ಯಾರಿದ್ದಾರೋ ಅವರನ್ನು ಸ್ತುತಿ ಮಾಡುವ ಒಂದು ಉದ್ದೇಶದಿಂದ ಶೈವಶಾಸ್ತ್ರಗಳನ್ನು ಸ್ತುತಿ ಮಾಡಿದ್ದಾರೆ ಹೊರತು, ಶಿವಸರ್ವೋತ್ತಮತ್ವವನ್ನು ರುದ್ರ ಸರ್ವೋತ್ತಮತ್ವವನ್ನು ಹೇಳುವುದು ಅದರ ಉದ್ದೇಶವಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನ ತತ್ ಸತ್ಯತ್ವಂ, ಅದಕ್ಕೆ ಅದರು ಸತ್ಯತ್ವ, ಯಾವುದು ಸತ್ಯತ್ವ ಇಲ್ಲ ಈ ಸಾಂಖ್ಯಯೋಗ ಜಟಾಶಾಸ್ತ್ರಗಳು ಜಟಾಭೃತಾಮ್ ಅಂತ ಹೇಳಿ ಪಾರ್ಶ್ವತಾಗಮಲ ಅದರಲ್ಲಿ ಆ ಕಂಪ್ಲೀಟ್ ಟ್ರೂತ್ ಇದೆ ಅಂತ ನಾವು ತಿಳ್ಕೋಬಾರದು. ಅದರಲ್ಲಿ ಲಿಮಿಟೆಡ್ ಟ್ರೂತ್ ಇದೆ, ಅದೆಲ್ಲ ಪೂರ್ತಿ ನಾವು ಏನು ಗ್ರಹಣ ಅಂದ್ರೆ ರಿಜೆಕ್ಟ್ ಮಾಡೋದಿಲ್ಲ, ಗ್ರಹಣ ಮಾಡ್ತೀವಿ. ಗ್ರಹಣ ಅಂತ ಹೇಳುವುದು ಗ್ರಹಣ ಅನ್ನೋದು ಆಪೋಸಿಟ್ ಶಬ್ದಗಳು, ಗ್ರಹಣ ಮಾಡೋದಿಲ್ಲ ಗ್ರಹಣ ಮಾಡ್ತೀವಿ ಅಂದ್ರೆ ನಾವು ರಿಜೆಕ್ಟ್ ಮಾಡೋದಿಲ್ಲ ಸ್ವೀಕಾರ ಮಾಡ್ತೀವಿ. ಎಷ್ಟುವರೆಗೂ ಅದು ವೈಷ್ಣವ ಶಾಸ್ತ್ರಗಳಿಗೆ ವಿರುದ್ಧವಾಗೋದಿಲ್ಲವೋ ಅಷ್ಟುವರೆಗೂ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಅದಕ್ಕೆ ನಹಿ ತೇಷಾಮಪಿ ಇತರ ಗ್ರಂಥ ವಿರುದ್ಧಾರ್ಥೆ ಪ್ರಾಮಾಣ್ಯಂ, ಇತರ ಗ್ರಂಥ ಅಂದ್ರೆ ಇತರ ವೈಷ್ಣವ ಗ್ರಂಥಕ್ಕೆ ವಿರುದ್ಧವಾಗಿ ಅದಕ್ಕೆ ಪ್ರಾಮಾಣ್ಯ ಇಲ್ಲ ಅಂತೇಳಿ. ಇದಕ್ಕೆ ಏನ್ರಿ ಪ್ರಮಾಣ, ಹೌ ಕ್ಯಾನ್ ಯು ಸೇ ದಿಸ್ ಅಂತ ಹೇಳಿದರೆ, ಅದಕ್ಕೆ ಪ್ರಮಾಣ ಪೂರ್ವಕವಾಗಿ ನಾರದ ವಾರಾಹ ಪುರಾಣದಿಂದ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ, ತಥಾಹಿ ಉಕ್ತಂ, ಅದಕ್ಕೆ ಪ್ರಮಾಣ ಇದನ್ನು ಹೇಳಿದ್ದಾರೆ. ಏನು, ಒಂದು ಕಡೆ ವರಾಹ ಪುರಾಣದಲ್ಲಿ ಶ್ರೀಮನ್ನಾರಾಯಣನೇ ರುದ್ರದೇವರಿಗೆ ಈ ವಿಧವಾಗಿ ಆಜ್ಞೆ ಮಾಡ್ತಾರಂತೆ. ಯಾಕೆ ಏನಂತ ಆಜ್ಞೆ ಮಾಡ್ತಾರಂತ ಹೇಳಿದ್ರೆ, ಏಷ ಮೋಹಂ ಸೃಜಾಮಿ ಆಶು ಯಹ ಜನಾನ್ ಮೋಹಯಿಷ್ಯತಿ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ. ಮಹಾಬಾಹೋ, ಮಹಾಬಾಹು ಅಂದ್ರೆ ದೊಡ್ಡ ಬಾಹುಗಳು, ಬಾಹುಗಳಂತ ಹೇಳಿ ದೊಡ್ಡ ಬಾಹುಗಳಿದೆ ಅಂತ ಹೇಳಿದಾಗ ಶಾಸ್ತ್ರಗಳಲ್ಲಿ ಏನು ಅದಕ್ಕೆ ಪ್ರಮಾಣ ಅಂತ ಹೇಳಿ, ಐ ಮೀನ್ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಅರ್ಥ ಏನು ಅಂತ ಹೇಳಿದ್ರೆ, ಯಾರನ್ನಾದ್ರೂ ಮಹಾಬಾಹೋ ಅಂತ ಸಂಬೋಧನೆ ಮಾಡಿದೆ ಕೃಷ್ಣ ಕೂಡ ಅರ್ಜುನನ ಸಂಬೋಧನೆ ಮಾಡ್ತಾನೆ. ಅದೇ ವಿಧವಾಗಿ ಬಹಳ ಸಂದರ್ಭಗಳಲ್ಲಿ ನಾವು ಈ ಮಹಾಬಾಹೋ ಅನ್ನುವ ಸಂಬೋಧನೆಯನ್ನು ಕೇಳ್ತೀವಿ. ಮಹಾಬಾಹೋ ಅಂತ ಸಂಬೋಧನೆ ಮಾಡಿದಾಗ ಹೇ ಪರಾಕ್ರಮಶಾಲಿಯೇ ಅಂತ ಅರ್ಥ. ಪರರನ್ನು ಆಕ್ರಮಿಸುವಂತ ಅಂದ್ರೆ ನಾವು ಕೈಗಳು ದೊಡ್ಡ ದೊಡ್ಡ ಶಕ್ತಿವಂತವಾದ ಕೈಗಳಿದ್ರೆ ಬೇರೆಯವರನ್ನು ಆಕ್ರಮಣ ಮಾಡಲಿಕ್ಕೆ ನಮಗೆ ಶಕ್ತಿ ಉಂಟಾಗುತ್ತೆ. ಆ ಕಾರಣದಿಂದ ಮಹಾಬಾಹು ಅಂದ್ರೆ ಪರಾಕ್ರಮಶಾಲಿ. ಈ ಯಾಕೆ ಪರಾಕ್ರಮಶಾಲಿ ಅಂತ ಯಾಕೆ ಸಂಬೋಧನೆ ಮಾಡ್ತಾ ಇದ್ದಾರೆ? ಪರಮಾತ್ಮ ರುದ್ರದೇವರನ್ನು ಹೇ ಪರಾಕ್ರಮಶಾಲಿಯೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಪರಾಕ್ರಮ ಅಂದ್ರೆ ಪರರನ್ನು ಆಕ್ರಮಿಸುವುದು. ರುದ್ರದೇವರು ಮನೋಭಿಮಾನಿ ದೇವತೆ, ಮನೋಭಿಮಾನಿ ದೇವತೆಯಾದಂತಹ ರುದ್ರದೇವರಿಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಏನು ಅಂತ ಹೇಳಿದ್ರೆ, ನೀನು ಪರರನ್ನು ಆಕ್ರಮಿಸಬೇಕು, ಅಂದ್ರೆ ನಿನ್ನ ಮನೋ ನಿಯಾಮಕತ್ವ ಶಕ್ತಿಯಿಂದ ನೀನು ನಿನ್ನ ಪ್ರಭಾವವನ್ನು ಬೇರೆಯವರ ಮೇಲೆ ಬರುವಂತೆ ಮಾಡು. ಅದಕ್ಕೆ ನಾನು ಬೇಕಾದ ಶಕ್ತಿಯನ್ನು ನಾನು ಕೊಡ್ತೀನಿ, ನೀನು ಮಾಡಿ. ಏನು ಮಾಡಬೇಕು? ಏಷ ಮೋಹಂ ಸುಜಾಮಿ ಆಶು, ನಾನು ಬೇಗಲೆ ಒಂದು ಮೋಹವನ್ನು ಅಂದ್ರೆ ಎಲ್ಲರಿಗೆ ಒಂದು ಮೋಹ ಬುದ್ಧಿ, ಎಲ್ಲರಿಗೆ ಅಂದ್ರೆ ಯಾರು ಯಾರು ಅನರ್ಹರಿದ್ದಾರೋ ಅಯೋಗ್ಯರಿದ್ದಾರೋ ಅವರಿಗೆ ಒಂದು ಮೋಹ ಬುದ್ಧಿ ಬರುವಂತೆ ನಾನು ಮಾಡ್ತೀನಿ. ಮಾಡಿದಾಗ ಯಹ ಜನಾನ್ ಮೋಹಯಿಷ್ಯತಿ, ಆ ಮೋಹ ಬುದ್ಧಿಯಿಂದ ಜನರು ಮೋಹ ಬರುವಂತೆ, ಅಂದ್ರೆ ಡೆಲ್ಯೂಷನ್ ಅಂತೀವಿ ಈ ವಿಧವಾಗಿದ್ದೆ, ಗೋ ಇನ್ ಟು ಎ ಡೆಲ್ಯೂಟೆಡ್ ಮೋಡ್ ಆಫ್ ಮೈಂಡ್, ಹಾಗಾಗತ್ತೆ. ನೀನೇನು ಮಾಡಬೇಕಂದ್ರೆ, ಹೇ ರುದ್ರ ತ್ವಂಚ, ನೀನು ಕೂಡ ಮೋಹಶಾಸ್ತ್ರಾನಿ ಕಾರ್ಯ, ಮೋಹಶಾಸ್ತ್ರಗಳನ್ನು ರಚನೆ ಮಾಡು. ಯಾಕೆ ಇಂತಹ ಒಂದು ಆರ್ಡರ್ ಯಾಕೆ ಪರಮಾತ್ಮ ಕೊಡ್ತಾ ಇದ್ದಾನೆ? ವೈ ಈಸ್ ಗಾಡ್ ಗಿವಿಂಗ್ ಎ ಕಮ್ಯಾಂಡ್ ಟು ರುದ್ರದೇವ ಸೇಯಿಂಗ್ ದಟ್ ನಾನು ಮೋಹ ಬರುವಂತೆ ಮಾಡುತ್ತೀನಿ, ನೀನು ಕೂಡ ಮೋಹಶಾಸ್ತ್ರಗಳನ್ನು ಮಾಡು ಅಂತ. ಈ ಹೀಗೆ ಹಾಗೆ ಇಂತಹ ಒಂದು ಆರ್ಡರ್ ಯಾಕೆ ಕೊಡ್ತಾ ಇದ್ದಾನೆ ಪರಮಾತ್ಮ ಅಂತ ಹೇಳಿದರೆ, ಪ್ರಪಂಚದಲ್ಲಿ ಎಲ್ಲ ವಿಧವಾದ ಜೀವರಾಶಿಗಳಿದ್ದಾರೆ, ಆಯಾ ಜೀವರಾಶಿಗಳಿಗೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಬೇಕಾದ ಕಂಡೀಷನ್ಸ್ ಕ್ರಿಯೇಟ್ ಮಾಡೋದು ಪರಮಾತ್ಮನಿಗೆ ಅದು ಇಟ್ ಈಸ್ ಹಿಸ್ ಲಕ್ಷಣ. ಪರಮಾತ್ಮನ ಸ್ವಭಾವ ಎಂತದ್ದಂದ್ರೆ ಎಲ್ಲರಿಗೆ ಬೇಕಾಗಿದ್ದ ಎಲ್ಲವನ್ನೂ ಅಮರಿಸ್ತಾನೆ ಪರಮಾತ್ಮ. ಕೆಟ್ಟವರಿಗೆ ಬೇಕಾದ್ದು ಕೆಟ್ಟದೂ ಕೊಡ್ತಾನೆ, ಒಳ್ಳೆಯವರಿಗೆ ಬೇಕಾದ ಒಳ್ಳೆದೂ ಕೊಡ್ತಾನೆ, ಮಧ್ಯವರಿಗೆ ಬೇಕಾದ ಮಿಶ್ರವೂ ಕೊಡ್ತಾನೆ, ಎಲ್ಲವನ್ನೂ ಪರಮಾತ್ಮ ಅರೇಂಜ್ ಮಾಡ್ತಾನೆ. ಅದು ಪರಮಾತ್ಮನ ಆ ಸೃಷ್ಟಿಯ ಲಕ್ಷಣವೇ ಅಂತಹದ್ದು. ಆ ಕಾರಣದಿಂದ ಆ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೇ ರುದ್ರದೇವ ಇದು ಮಾಡಬೇಕು, ಯಾಕಂದ್ರೆ ಅದು ಅಂತಹ ಮಾರ್ಗದಲ್ಲಿ ಹೋಗೋ ಜನಗಳು ಇದ್ದಾರೆ, ಅವರಿಗೆ ಬೇಕಾಗದ್ದನ್ನು ನಾವು ಕೊಡಬೇಕು, ಅದಕ್ಕೆ ಹೀಗೆ ಮಾಡು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅಷ್ಟೇ ಅಲ್ಲದೆ ಅದತ್ಯಾನಿ ವಿಸತ್ಯಾನಿ ದರ್ಶಯಸ್ವ ಮಹಾಭುಜ ಅಂತ ಮತ್ತು ಒಂದು ಸಂಬೋಧನೆ, ಮಹಾಭುಜ ಅಂತ ಸಂಬೋಧನೆ ಮಾಡ್ತಾರೆ. ಮೊದಲು ಮಹಾಬಾಹೋ ಅಂತ ಸಂಬೋಧನೆ ಮಾಡಿದ್ದಾರೆ. ಮಹಾಭುಜ ಅಂದ್ರೆ ದೊಡ್ಡ ಭುಜಗಳು ಉಳ್ಳವನು, ಮಹಾ ದೊಡ್ಡ ಕೈಗಳುಳ್ಳ. ಇದು ಮಹಾಭುಜ ಅನ್ನೋದು ಕೂಡ ಪರಾಕ್ರಮವನ್ನು ಹೇಳುವಂತಹದ್ದು, ಮತ್ತೆ ರಿಪಿಟೇಷನ್ ಆಯ್ತಲ್ವಾ. ಮಹಾಬಾಹೋ ಅಂತ ಹೇಳಿದ್ದಾರೆ ಮತ್ತು ಮಹಾಭುಜ ಅಂತ ಸಂಬೋಧನೆ ಮಾಡಿದರೆ ಅದಕ್ಕೆ ಏನರ್ಥ, ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದರೆ, ಇಲ್ಲಿ ಭುಜ ಅನ್ನುವ ಶಬ್ದಕ್ಕೆ ಭುಜ ಕೈಗಳು ಅಂತ ತಗೊಳ್ಳದೆ ಭುಜ ಬುಕ್ ಅಂದ್ರೆ ಅನುಭವಿಸುವುದು, ಮಹಾಭುಜ ಅಂದ್ರೆ ಒಳ್ಳೆ ಭೋಗ ಇರುವುದು. ಅಂದ್ರೆ ಕೆಲವು ಜನಕ್ಕೆ ಇಂತಹ ಆರ್ಡರ್ ಪರಮಾತ್ಮ ಕೊಟ್ರೆ ಅದನ್ನು ಅಂತಹ ತಪ್ಪು ಕೆಲಸ ಏನು, ಅದೊಂದು ತಪ್ಪು ಕೆಲಸ, ಎಲ್ಲರಿಗೆ ಮೋಹಬುದ್ಧಿ ಹುಟ್ಟಿಸುವುದು, ಆ ತಪ್ಪು ಕೆಲಸವನ್ನು ರುದ್ರದೇವರಿಗೆ ಮಾಡು ಅಂತ ಹೇಳಿದರೆ, ಆ ತಪ್ಪು ಕೆಲಸ ರುದ್ರದೇವರು ಮಾಡಿದರೆ ಅವರಿಗೆ ಅದರಿಂದ ಒಂದು ಪಾಪ ಬಂದರೆ ಅಂತ ಸಂದು ಸಂದೇಹ ಬರ್ಬೋದು ಯಾರಿಗಾದ್ರೆ. ಆದ್ರೆ ಬರೋದಿಲ್ಲ, ದೇವ್ರು ಹೇಳಿದ, ದೇವ್ರು ಹೇಳಿದ್ರೆ ಪಾಪ ಬರೋದಿಲ್ಲ. ಆಯ್ತು ರೀ, ದೇವ್ರು ಹೇಳಿದ್ರೆ ಪಾಪ ಬರೋದಿಲ್ಲ, ಬಟ್ ಪಾಪವೂ ಬರದೆ ಪುಣ್ಯವೂ ಬರದೆ ಏನೂ ಇಲ್ಲದೆ ಯೂಸ್ಲೆಸ್ ಆಗಿರ್ಬೋದಲ್ವಾ, ಯಾವ ಫಲವೂ ಇಲ್ಲದೆ ಇರ್ಬೋದಲ್ವಾ ಅನ್ನುವ ಸಂದೇಹ ಬರುತ್ತೆ. ಆದ್ರೆ ಪರಮಾತ್ಮನ ಆರ್ಡರ್ಸ್ ಫಾಲೋ ಮಾಡಿದ್ದಕ್ಕೆ ರುದ್ರದೇವರಿಗೆ ಎಷ್ಟೋ ಒಳ್ಳೆ ಪುಣ್ಯನೇ ಬರುತ್ತೆ. ಸೊ ಈ ಒಂದು ಈ ಡಸ್ ದಿಸ್ ಮೋಹಶಾಸ್ತ್ರಕ ರಚನೆ ಎಲ್ಲ ಮಾಡಿ ಜನರಿಗೆ ಮೋಹಬುದ್ಧಿ ಬರುವಂತೆ ಮಾಡಿದರೆ ರುದ್ರದೇವರಿಗೆ ಅದರಿಂದ ಪರಮಾತ್ಮ ಸಂತೃಪ್ತನಾಗಿ ಇನ್ನೂ ಒಳ್ಳೆ ಭೋಗಗಳನ್ನು ಕೊಡ್ತಾನೆ ಅನ್ನುವುದ ಒಂದು ಇಂಡಿಕೇಶನ್. ಅಂದ್ರೆ ಅದರಿಂದ ಪಾಪ ಬರುವುದಿಲ್ಲ, ಪುಣ್ಯವೇ ಬರುತ್ತೆ, ಭೋಗವೇ ಬರುತ್ತೆ ಅನ್ನುವುದು ತೋರಿಸುವುದಕ್ಕಾಗಿ ಮಹಾಭುಜ, ಮಹಾಭೋಗಶಕ್ತಿ, ಭೋಗಶಾಲಿ ಅನ್ನು, ಭುಜ ಅನ್ನೋ ಶಬ್ದಕ್ಕೆ ಭೋಗಶಾಲಿ ಅಂತ ತಗೊಂಡರೆ ಪುಕ್ ಅಂದ್ರೆ ಭೋಜನ ಮಾಡುವುದು, ಭೋಜನ ಮಾಡುವುದು ಅಂದ್ರೆ ಕರ್ಮ ಭೋಜನ ಮಾಡುವುದು, ಅಂದ್ರೆ ಕರ್ಮ ಫಲವನ್ನು ಅನುಭವಿಸುವುದು, ಅಂದ್ರೆ ಒಳ್ಳೆ ಪುಣ್ಯದ ಕರ್ಮ ಫಲ ಬರುತ್ತೆ. ಇಂತಹ ಪರಮಾತ್ಮನ ಕಾರ್ಯ ಮಾಡಿದ್ದಕ್ಕೆ ರುದ್ರದೇವರಿಗೆ ಒಳ್ಳೆ ಭೋಗವೇ ಬರುತ್ತೆ ಅಂತ ತೋರಿಸುವುದಕ್ಕಾಗಿ ಮಹಾಭುಜ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಪರಮಾತ್ಮ ರುದ್ರದೇವರನ್ನು. ಈ ವಿಧವಾಗಿ ಹೇ ಮಹಾಭುಜ, ಭೋಗಶಾಲಿಯಾದಂತಹ ರುದ್ರದೇವನೇ, ದರ್ಶಯಸ್ವ, ತೋರಿಸು. ಏನು ತೋರಿಸಬೇಕು? ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ, ಅತಥ್ಯಗಳನ್ನು ವಿತಥ್ಯಗಳನ್ನು ತೋರಿಸು. ಏನು ಅತಥ್ಯ ಅಂದ್ರೇನು, ವಿತಥ್ಯ ಅಂದ್ರೇನು? ಅತಥ್ಯ ಅಂದ್ರೆ ಎಲ್ಲಿ ಇಲ್ಲದೆ ಇರುವುದನ್ನು ಹೇಳುವುದು, ತಥ್ಯತ್ವ ಸ್ವಲ್ಪವೂ ಇಲ್ಲ. ಅತಥ್ಯ, ತಥ್ಯ ಅಂದ್ರೆ ಸತ್ಯ, ತಥ್ಯ ಅಂದ್ರೆ ಸತ್ಯ ಅಂತ ಅರ್ಥ. ತಥ್ಯ ಮೀನ್ಸ್ ತಥಾ, ಯಥಾ ತಥಾ, ಇದ್ದದ್ದು ಇದ್ದಂತೆ ಹೇಳುವುದು ತಥ್ಯ. ಆ ತಥ್ಯ ಅಂದ್ರೆ ಇದ್ದದ್ದು ಇದ್ದಂತೆ ಹೇಳದೇ ಇರುವುದು. ದಟ್ ಮೀನ್ಸ್ ಕಂಪ್ಲೀಟ್ಲಿ ನೆಗೇಷನ್, ಟೋಟಲ್ ನೆಗೇಷನ್. ಯಾವುದು ಸತ್ಯವಾಗಿದೋ ಅದನ್ನು ಕಂಪ್ಲೀಟ್ ಆಗಿ, ದಟ್ ಮೀನ್ಸ್ ಟೋಟಲ್ ಲೈ ಅಂತ ಹೇಳಿದ್ರೆ, ಎಲ್ಲಿ ಇಲ್ಲದೆ ಇರುವುದನ್ನು ಹೇಳುವುದು ಅತಥ್ಯ ಅಂತ ಹೇಳಿ. ವಿತಥ್ಯ ಅಂದ್ರೆ ವಿಗತ ತಥ್ಯ ಅಂದ್ರೆ ಏನು, ಒಂದು ಕಡೆ ಇದ್ದ ವಿಷಯವನ್ನು ಇನ್ನೊಂದು ಕಡೆ ಇದ್ದಂತೆ ಹೇಳುವುದು. ಸೊ ಇದಕ್ಕೆ ವಿತಥ್ಯ ಅಂತ. ವಾಟ್ ಇಸ್ ದ ಡಿಫರೆನ್ಸ್ ಅಂತ ಹೇಳಿದ್ರೆ, ಈಗ ಎಲ್ಲಿಯೂ ಗಗನ ಕುಸುಮ ಅದು ಅತಥ್ಯ, ಎಲ್ಲಿಯೂ ಗಗನ ಕುಸುಮ ಅನ್ನೋದೇ ಇಲ್ಲ. ಫ್ಲವರ್ ಇನ್ ದ ಸ್ಕೈ ಅಂತ, ಸ್ಕೈ ಫ್ಲವರ್ ಅಂತ, ಸ್ಕೈ ಫ್ಲವರ್ ಅನ್ನೋದು ಇಲ್ಲ, ಅದು ಅತಥ್ಯವಾದ ಮಾತು. ವಿತಥ್ಯ ಅಂತ ಹೇಳಿದ್ರೆ ಯಾರು ಯಾವತ್ತೂ ಒಂದು ಗಂಗಾ ನೀರೇ ಕುಡಿದಿಲ್ಲ, ಅವನು ಯಾರನ್ನ ಹೇಳಿದೆ ಇವು ನಿಜವಾಗೂ ದಿನಾಗಲೂ ಗಂಗಾ ನೀರು ಕುಡಿತಾ ಅಂದ್ರೆ ಅದು ವಿತಥ್ಯ ಮಾತು. ಯಾಕಂದ್ರೆ ಗಂಗಾ ನೀರು ನಿಜ ದಿನಾಗಲೂ ಕುಡಿಯೋರು ಬೇರೆಯವರು ಇದ್ದಾರೆ ಇರಬಹುದು, ಆದ್ರೆ ಯಾವುದಾದ್ರೆ ಒಂದು ಕಡೆ ಇರುವ ವಿಷಯವನ್ನು ಇನ್ನೊಂದು ಕಡೆ ಇದ್ದಂತೆ ಹೇಳುವುದು ಅದು ದಟ್ ಈಸ್ ನಾಟ್ ಟ್ರೂ. ಸೊ ಈ ವಿಧವಾಗಿ ಹೇಳುವುದಕ್ಕೆ ವಿತಥ್ಯ ಅಂತ ಕರೀತಾರೆ. ಉದಾಹರಣೆಗೆ ಪರಮಾತ್ಮನಲ್ಲಿ ಸರ್ವೋತ್ತಮತ್ವ ಇದೆ, ಸರ್ವೋತ್ತಮತ್ವ ಅನ್ನೋ ಒಂದು ಲಕ್ಷಣ ಇದೆ ಪರಮಾತ್ಮನಲ್ಲಿ. ಆದರೆ ಪರಮಾತ್ಮನಲ್ಲಿ ಇರುವ ಆ ಸರ್ವೋತ್ತಮತ್ವ ಲಕ್ಷಣವನ್ನು, ನಾರಾಯಣನಲ್ಲಿರುವ ಆ ಸರ್ವೋತ್ತಮತ್ವ ಲಕ್ಷಣವನ್ನು ರುದ್ರದೇವರಲ್ಲಿದೆ ಸರ್ವೋತ್ತಮತ್ವ ಅಂತ ಹೇಳಿದರೆ ಅದು ವಿತಥ್ಯವಾದ ಮಾತು. ರುದ್ರದೇವರು ಎಲ್ಲ ಸುಮ್ಮನೆ ರುದ್ರದೇವರು ಎಲ್ಲರಿಗಿಂತಲೂ ದೊಡ್ಡವರಾಗಿದ್ದಾರೆ ಅಂತ ಸುಮ್ಮನೆ ಹೇಳುವುದು ಅದು ಅತಥ್ಯ. ಸೊ ಅತಥ್ಯ ವಿತಥ್ಯಗಳು, ದೋ ದೇ ಹ್ಯಾವ್ ಸಿಮಿಲರ್ ಪರ್ಪಸ್, ದೇರ್ ಇಸ್ ಎ ಡಿಫರೆನ್ಸ್ ವೇ, ಡಿಫರೆಂಟ್ ವೇ ಆಫ್ ಟೆಲಿಂಗ್ ಥಿಂಗ್ಸ್. ಅದಕ್ಕೆ ಅತಥ್ಯಾನಿ ವಿತಥ್ಯಾನಿ ಅಂಥೇಳಿ ಈ ಅಸತ್ಯವಾದ ಮಾತುಗಳಲ್ಲಿಯೇ ಒಂದು ಕ್ಲಾಸಿಫಿಕೇಶನ್, ಇಷ್ಟು ಒಂದು ಸೂಕ್ಷ್ಮವಾಗಿ ನೋಡ್ತಾರೆ ನಮ್ಮ ಶಾಸ್ತ್ರದಲ್ಲಿ ಅನ್ನೋದು ತಿಳಿಸುವುದಕ್ಕಾಗಿ ಈ ಮಾತುಗಳೆಲ್ಲ ನಾವು ಪರಿಶೀಲನೆ ಮಾಡಬೇಕು. ಈ ವಿಧವಾಗಿ ಅತಥ್ಯವೂ ವಿತಥ್ಯವೂ ಆದಂತಹ ವಚನ ಶಕ್ತಿ ವಚನಗಳನ್ನು ದರ್ಶಯಸ್ವ, ತೋರಿಸಿಕೊಡು ಯಾ ಎಲ್ಲಿ, ನಿನ್ನ ಮೋಹಶಾಸ್ತ್ರಗಳಲ್ಲಿ ಅಂಥೇಳಿ ರುದ್ರದೇವರಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಪ್ರಕಾಶಂ ಕುರು ಚ ಆತ್ಮಾನಂ ಅಪ್ರಕಾಶಂ ಚ ಮಾಂ ಕುರು, ನಿನ್ನನ್ನು ನೀನು ಪ್ರಕಾಶಕ್ಕೆ ತರು, ಅಂದ್ರೆ ನಿನ್ನನ್ನು ದೊಡ್ಡವನಾಗಿ ತೋರಿಸು. ಲೆಟ್ ಎವರಿಬಡಿ ಬಿಕಮ್ ಅವೇರ್ ಆಫ್ ರುದ್ರದೇವರು, ರುದ್ರದೇವರ ಶಕ್ತಿ ಎಲ್ಲರಿಗೆ ಗೊತ್ತಾಗಲಿ. ಅಪ್ರಕಾಶಂ ಚ ಮಾಂ ಕುರು, ವಿಷ್ಣುವಿನ ಶಕ್ತಿ ಸ್ವಲ್ಪ ಬೊಚ್ಚಿಡು, ಯಾರು ಯೋಗ್ಯರಿದ್ದಾರೋ ಅವರಿಗೆ ಗೊತ್ತಾಗಲಿ, ಅಯೋಗ್ಯರಿಗೆ ಗೊತ್ತಾಗದೇ ಇರಲಿ ಅಂಥೇಳಿ. ಪ್ರಕಾಶಂ ಕುರು ಚ ಆತ್ಮಾನಂ, ನಿನ್ನನ್ನು ನೀನು ಪ್ರಕಾಶಕ್ಕೆ ಬರುವಂತೆ, ಮೇಲಕ್ಕೆ ಬರುವಂತೆ ಅಂದ್ರೆ ಚೆನ್ನಾಗಿ ಗೊತ್ತಾಗುವಂತೆ ಮಾಡು, ನನ್ನನ್ನು ಬೊಚ್ಚಿಡುವಂತೆ. ಯಾಕಂದ್ರೆ ಈಗ ಶೈವಶಾಸ್ತ್ರಗಳ ಎಲ್ಲ ಕಡೆ ಪ್ರಚಾರಕ್ಕೆ ಬಂದರೆ ಎಲ್ಲಿ ಅದು ಪ್ರಚಾರ ಜಾಸ್ತಿಯಾಗಿರುತ್ತೋ ಅಲ್ಲಿ ವೈಷ್ಣವದ ಪ್ರಚಾರ ಇರೋದಿಲ್ಲ, ಅದು ಬೊಚ್ಚಿಟ್ಟಂಗಾಗತ್ತೆ. ಅದಕ್ಕೆ ಅಪ್ರಕಾಶಂ ಚ ಮಾಂ ಕುರು ಅಂಥೇಳಿ ವರಾಹ ವಚನದ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಹೇಳಿದ ಮೇಲೆ ಇನ್ನು ಹೇಳ್ತಾ ಇದ್ದಾರೆ ಇನ್ನೊಂದು, ಇದು ವರಾಹ ಪುರಾಣದಿಂದ. ಒಂದೊಂದು ಪುರಾಣದಲ್ಲಿ ಒಂದೊಂದು ಮಾತು ಬರುತ್ತೆ ರೀ. ವರಾಹ ಪುರಾಣ ಒಂದರಲ್ಲಿ ಮಾತು ಬಂತಂತ ಹೇಳಿದ್ರೆ ಅದು ಏನೋ ಸುಮ್ಮನೆ ಬರೆದಿದ್ದಾರೆ, ಅದು ಯಾರೋ ಇಂಟರ್ಪೋಲೇಟ್ ಮಾಡಿದ ಅದು ಇದು ಅಂತ ಏನೋ ತಪ್ಪಿಸ್ಕೊಡಬಹುದಲ್ವಾ ಅಂತ ಹೇಳಿದೆ. ಅದಕ್ಕೆ ಆಚಾರ್ಯರು ಇನ್ನೊಂದು ಪುರಾಣ, ನಾರದ ಪುರಾಣದಿಂದ ಇನ್ನೊಂದು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಕುತ್ಸಿತಾನಿ ಚ ಮಿಶ್ರಾಣಿ ರುದ್ರೋ ವಿಷ್ಣು ಪ್ರಚೋದಿತ ಚಕಾರ ಶಾಸ್ತ್ರಾಣಿ ವಿಭುಹು ಋಷಯಸ್ ತತ್ವಚೋದಿತಾ ಅಂತೇಳಿ. ಅಂದ್ರೆ ಇಲ್ಲಿ ಋಷಯಸ್ತತ್ ಪ್ರಚೋದಿತಾ ಅಂತೇಳಿ ಇಲ್ಲಿ ಏನ್ ಹೇಳ್ತಾರೆ, ಕುತ್ಸಿತಾನಿ ಚ ಮಿಶ್ರಾಣಿ, ಕುತ್ಸಿತಾನಿ ಚ ಮಿಶ್ರಾಣಿ ಅಂತ ಹೇಳಿದ್ರೆ ಕುತ್ಸಿತವಾದಂತಹದ್ದು, ಮಿಶ್ರವಾದಂತಹದ್ದು. ಕುತ್ಸಿತ ಅಂತ ಹೇಳಿದರೆ ಏನು, ಅಲ್ಪವಾದದ್ದು. ದಟ್ ಮೀನ್ಸ್ ದೋಸ್ ವಿಚ್ ಆರ್ ಮೀನ್ ಡಿಮೀನ್ ಆಗಿರುವಂತಹದ್ದು, ಕುತ್ಸಿತವಾಗಿರುವಂತಹದ್ದು, ಮಿಶ್ರವಾಗಿರುವಂತಹದ್ದು ಏನು, ಮಿಕ್ಸ್ಡ್ ಅಂದ್ರೆ ಎಲ್ಲ ಇಂಟರ್ಮಿಂಗಲ್ ಆಗಿಬಿಟ್ಟು ಕನ್ಫ್ಯೂಷನ್, ಕುಚಿತವಾಗಿರೋದಂತೆ ಅಲ್ಪವಾದದ್ದು, ಮಿಶ್ರಾಣಿ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಕೊಡುವಂತಹದ್ದು, ಈ ವಿಧವಾಗಿರುವಂತಹದ್ದೆಲ್ಲನು ರುದ್ರ ವಿಷ್ಣು ಪ್ರಚೋದಿತ, ವಿಷ್ಣುವಿನಿಂದ ಪ್ರಚೋದಿತನಾಗಿ, ವಿಷ್ಣುವಿನಿಂದ ಪ್ರೇರಿತನಾಗಿ, ವಿಷ್ಣುವಿನಿಂದ ಹೇಳಲ್ಪಟ್ಟವನಾಗಿ ರುದ್ರದೇವರು ಚಕಾರ ಶಾಸ್ತ್ರಾಣಿ ವಿಭು, ವಿಭು ಶಾಸ್ತ್ರಾಣಿ ಚಕಾರ, ವಿಭು ವಿಭು ಅಂತ ಹೇಳಿದರೆ ಇಲ್ಲಿ ವಿಭು ಅಂದ್ರೆ ಸಮರ್ಥ ಶಕ್ತ ಅಂತ ಅರ್ಥ. ಇದು ಮಾಡಲಿಕ್ಕೆ ಮನೋನಿಯಾಮಕನಾದ ದೇವರು ಸಮರ್ಥರಾಗಿದ್ದಾರೆ, ಆ ಕಾರಣದಿಂದ ಚಕಾರ ಶಾಸ್ತ್ರಾಣಿ ಶಾಸ್ತ್ರಗಳನ್ನು ಚಕಾರ ಮಾಡಿದ್ದಾರೆ. ಏನು ಇಲ್ಲಿ ವಿಭು ಅಂದ್ರೆ ಇನ್ನೊಂದು ಕೂಡ, ವಿ ಅಂದ್ರೆ ವಿಷ್ಣು ವಿಶಿಷ್ಟನಾದವನು, ಅವನಿಂದ ಭೂ ಬಂದವನು ಅಂದ್ರೆ ವಿಷ್ಣುವಿನಿಂದ ಹುಟ್ಟಿದವನು, ವಿಷ್ಣುವಿನ ವಿಷ್ಣುವಿನಿಂದ ಒಂದು ಪ್ರೇರಣೆಯಿಂದ ಬಂದವನ ಆ ರುದ್ರದೇವರು, ಅದಕ್ಕೆ ವಿಭು ಅನ್ನೋದ್ರೆ ಶಂಭು ವಿಭು ಅಂತ, ವಿಭು ಅಂತ ಹೇಳಿದ್ರೆ ಶಂಭು ಅಂತ ಹೇಳಿ, ಶಂಭು ಅಂತ ಹೇಳಿ ರುದ್ರದೇವ. ಶಂ ಅಂದ್ರೆ ಅನೇಕ ಅರ್ಥಗಳಿದೆ, ಒಂದರ್ಥ ಶಂ ಅಂದ್ರೆ ಪರಮಾತ್ಮ, ಶಂ ಇಲ್ಲ ಸುಖವನ್ನು ಕೊಡುವವನು ಪರಮಾತ್ಮ, ಅವನಿಂದ ಹುಟ್ಟಿದವನು ಶಂಭು ಅಂತ ಹೇಳಿ. ಇಲ್ಲ ಅದೇ ವಿಧವಾಗಿ ವಿಭು ಅಂತ ಹೇಳಿದ್ರೆ ವಿಷ್ಣುವಿನಿಂದ ಬಂದವನು, ವಿಷ್ಣುವಿನಿಂದ ಹುಟ್ಟಿದವನು ಅಂತ ಹೇಳಿ, ಅದಕ್ಕೆ ಚಕಾರ ಶಾಸ್ತ್ರಾನಿ ವಿಭು. ಆವಾಗ ಏನಾಯ್ತು, ಋಷಯ ತತ್ ಪ್ರಚೋದಿತ, ಈ ವಿಧವಾಗಿ ರುದ್ರದೇವರು ಶಾಸ್ತ್ರ ರಚನೆ ಮಾಡಿದ ನಂತರ ಆ ರುದ್ರದೇವರಿಂದಲೂ ಮತ್ತು ಪ್ರಚೋದಿತ ಪ್ರಕರ್ಷೇಣ ಚೋದಿತ, ಅವರಿಂದ ಪ್ರಚೋದಿತರಾಗಿ ರುದ್ರದೇವರಿಂದ ಪ್ರೇರಿತರಾಗಿ ಋಷಿಗಳೇನು ಮಾಡಿದ್ದಾರೆ, ಅವರು ಕೂಡ ಶಾಸ್ತ್ರಗಳನ್ನು ಮಾಡಿದ್ದಾರೆ. ಅಂದ್ರೆ ರುದ್ರದೇವರು ಮಾಡಿದ ಕಾರ್ಯವನ್ನು ಮುಂದುವರೆಸಿದ್ದಾರೆ ಕೆಲವು ಜನ ಋಷಿಗಳು ಕೂಡ. ಏನು ಅಂತ ಹೇಳಿದ್ರೆ ರುದ್ರದೇವರು ಋಷಿಗಳು ಇವರೆಲ್ಲ ಏನು ಮಾಡಿದ್ದಾರೆ, ಉಪಪುರಾಣಗಳನ್ನು ಅಂದ್ರೆ ಮಹಾಪುರಾಣಗಳನ್ನು ವೇದವ್ಯಾಸರು ರಚನೆ ಮಾಡಿದ್ದಾರೆ. ಅದು ಆದ ಮೇಲೆ ಉಪಪುರಾಣಗಳನ್ನು ರುದ್ರದೇವರು ಅದೇ ವಿಧವಾಗಿ ಅಂದ್ರೆ ಪಾಶ್ಪತಾಗಮ ಮುಂತಾದವುಗಳನ್ನು ರುದ್ರದೇವರು ಅದೇ ವಿಧವಾಗಿ ಋಷಿಗಳೆಲ್ಲರೂ ಕೂಡ, ಋಷಿಗಳು ಏನು ಮಾಡಿದ್ದಾರೆ, ಅದು ಯಾರು ಏನು ಮಾಡಿದ್ದಾರೆ ಅನ್ನೋದು ಮುಂಚೆ ಹೇಳ್ತಾರೆ. ದಧೀಚ್ಯಾದ್ಯಾಹ ಪುರಾಣಾನಿ, ಪುರಾಣಾನಿ ಅಂದ್ರೆ ಉಪಪುರಾಣಾನಿ, ದಧೀಚ್ಯಾದ್ಯಾಹ ದಧೀಚಿ ಮುಂತಾದಂತಹ ಋಷಿಗಳೆಲ್ಲರೂ ಕೂಡ ಪುರಾಣಾನಿ ಉಪಪುರಾಣಾನಿ ತಚ್ಚಾಸ್ತ್ರ ಅಂದ್ರೆ ಆ ಶಾಸ್ತ್ರಗಳನ್ನು ಮಾಡುವಂತಹ ಸಮಯೇನತು ಅಂದ್ರೆ ಸಮಯ ಅಂತ ಹೇಳಿದ್ರೆ ಸಮಯ ಅನ್ನುವ ಶಬ್ದಕ್ಕೆ ಟೈಮ್ ಅಂತ ಒಂದೇ ಅರ್ಥ ಅಲ್ಲ. ಸಮಯ ಅಂದ್ರೆ ನಮಗೆ ಪ್ರಮಾಣ ಮೂಲಕವಾಗಿ ಕೊಡುವಂತಹ ಕೆಲವು ಶಾಸ್ತ್ರಗಳು, ಅಂದ್ರೆ ಏನೋ ಆ ಪ್ರಮಾಣಗಳು ಸರಿಯಾದ ಪ್ರಮಾಣಗಳು ಇರಬಹುದು, ಇಲ್ಲ ಮಿಸ್ಗೈಡಿಂಗ್ ಪ್ರಮಾಣಗಳು ಇರಬಹುದು. ಈ ವಿಧವಾಗಿ ಆ ವಿಧವಾದಂತಹ ಶಾಸ್ತ್ರಗಳನ್ನು ನಮಗೆ ಕೊಡುವಂತಹ ಅವರು. ಸೊ ಪುರಾಣಾನಿ ತಚ್ಛಾಸ್ತ್ರ ಸಮಯೇನತು, ಆ ಉಪಪುರಾಣಗಳನ್ನು ಆ ರುದ್ರ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಉಪಕರಣಗಳನ್ನು ಆ ಶಾಸ್ತ್ರದ ಸಮಯಗಳನ್ನು ಅಂದ್ರೆ ಆ ಶಾಸ್ತ್ರ ವಿಷಯಗಳನ್ನು ಮಾಡಿದ್ದಾರೆ ಅವರು. ಅದಕ್ಕೆ ಚಕ್ರುಹು ವೇದ ಅದೇ ಚಕ್ರುಹು ಅಂದ್ರೆ ಚಕ್ರುಹು ವೇದಯಿಶ್ಚ ಅಂದ್ರೆ ಅವರು ಚಕಾರ ಚಕ್ರತುಹು ಚಕ್ರುಹು ಅಂದ್ರೆ ಚಕ್ರುಹು ಅಂದ್ರೆ ಬಹುವಚನ, ಚಕಾರ ಅಂದ್ರೆ ಏಕವಚನ, ಚಕ್ರತುಹು ಅಂದ್ರೆ ದ್ವಿವಚನ. ಒಬ್ಬರಿಗೆ ಹೇಳುವಾಗ ಚಕಾರ, ಇಬ್ಬರಿಗೆ ಹೇಳುವಾಗ ಚಕ್ರತುಹು, ಬಹುಜನಕ್ಕೆ ಹೇಳುವಾಗ ಚಕ್ರುಹು ಅಂತ ಹೇಳ್ತಾರೆ. ಚಕ್ರುಹು ಅಂದ್ರೆ ಬಹುವಚನದಲ್ಲಿ ಇರುವಂತಹದ್ದು. ಇವೆಲ್ಲದಕ್ಕೆ ಅರ್ಥ ಒಂದೇ, ಅಂದ್ರೆ ಚಕಾರ ಅಂದ್ರೆ ಮಾಡಿದ್ದಾನೆ, ಚಕ್ರತುಹು ಅಂದ್ರೆ ಇಬ್ಬರು ಮಾಡಿದ್ದಾರೆ, ಚಕ್ರುಹು ಅಂದ್ರೆ ಎಲ್ಲರೂ ಮಾಡಿದ್ದಾರೆ. ಇಲ್ಲಿ ರುದ್ರದೇವರು ಋಷಿಗಳು ಎಲ್ಲರನ್ನೂ ಸೇರಿ ಹೇಳಿದ್ದಾರೆ ಕೋತ್ರ, ಅದಕ್ಕೆ ಹೇಳ್ತಾ ಇದ್ದಾರೆ ಚಕ್ರುಹು ಮಾಡಿದ್ದಾರೆ. ಏನು ವೇದೈಶ್ಚ ಬ್ರಾಹ್ಮಣಿ ವೈಷ್ಣವಾನ್ ವಿಷ್ಣು ವೇದತಃ, ಅಂದ್ರೆ ಹೇಳ್ತಾ ಇದ್ದಾರೆ ಬ್ರಾಹ್ಮಣಿ ವೈಷ್ಣವಾನ್ ವಿಷ್ಣು ವೇದತಃ, ವಿಷ್ಣು ವೇದಗಳಲ್ಲಿ ಅಂದ್ರೆ ವೈಷ್ಣವ ಪರವಾದ ವೇದಗಳಲ್ಲಿ ಹೇಳಿದಂತಹ ವಿಷಯಗಳನ್ನು ವೈಷ್ಣವಾನ್ ಬ್ರಾಹ್ಮಣಿ ವೇದೈಶ್ಚ ಚಕ್ರುಹು, ಇವೆಲ್ಲವನ್ನೂ ಕೂಡ ಅವರು ಏನು ಮಾಡಿದ್ದಾರೆ, ಅದರಲ್ಲಿ ಇರುವ ವಿಷಯಗಳನ್ನು ತಗೊಂಡು ಅದನ್ನು ತಪ್ಪುದಾರಿಯಲ್ಲಿ ಹೇಳುವಂತೆ ಇವರೆಲ್ಲರೂ ಮಾಡಿದ್ದಾರೆ. ಯಾಕೆಂದ್ರೆ ಪಂಚರಾತಂ ಭಾರತಂ ಚ ಮೂಲ ರಾಮಾಯಣ ತಥಾ ಪುರಾಣಂ ಭಾಗವತಂ ವಿಷ್ಣು ವೇದ ಇತೀರಿತಃ, ಅತಃ ಶೈವ ಪುರಾಣಾನಿ ಯೋಜ್ಯಾನಿ ಅನ್ಯ ಅವಿರೋಧತಃ ಇತಿ ನಾರದೀಯೇ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ವಿಷ್ಣು ಪುರಾಣಗಳಿಗೆ ವಿರೋಧವಾಗಿ ಇರುವಂತೆ ಅವರು ಮಾಡಿದ್ದಾರೆ ಅನ್ನೋದು ನಾರದ ಪುರಾಣದಲ್ಲಿ ಹೇಳುವಂತಹ ವಚನ. ಸೊ ಈ ವಿಧವಾಗಿ ಹೇಳುವ ಮೂಲವಾಗಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ವಿಧವಾಗಿ ಪರಮಾತ್ಮನ ಆಜ್ಞದ ಪ್ರಕಾರವೇ ರುದ್ರದೇವರು ಋಷಿಗಳು ಇವರೆಲ್ಲರೂ, ಅಂದ್ರೆ ಋಷಿಗಳಂದ್ರೆ ಎಲ್ಲ ಋಷಿಗಳಲ್ಲ, ರುದ್ರದೇವರಿಂದ ಪ್ರಚೋದಿತರಾದಂತಹ ಪ್ರೇರಿತರಾದಂತಹ ಋಷಿಗಳು ಮಾತ್ರವೇ, ಅವರು ಮಾತ್ರವೇ ಈ ವಿಧವಾದ ಎಲ್ಲರನ್ನು ಅಂದ್ರೆ ಎಲ್ಲರನ್ನಲ್ಲ, ಯಾರಾದ್ರೆ ಅಯೋಗ್ಯರಿದ್ದಾರೋ ಅಯೋಗ್ಯರೆಲ್ಲರನ್ನೂ ಕೂಡ ತಪ್ಪುದಾರಿ ಹಿಡಿಸುವಂತಹ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ವೈಷ್ಣವ ವೇದಗಳೇನು, ಶೈವ ಪುರಾಣಗಳೇನು, ಅವರು ಯಾವ ವಿಧವಾಗಿ ನಾವು ತಗೋಬೇಕು ಅಂಥೇಳಿ ನಮಗೆ ಅತಃ ಶೈವ ಪುರಾಣಾನಿ ಯೋಜ್ಯಾನಿ ಅನ್ಯ ಅವಿರೋಧತಃ ಅಂತ. ಅಂದರೆ ನಾವು ಶೈವ ಪುರಾಣಗಳು ಮತ್ತೆ ವೇದವ್ಯಾಸರೇ ಮಾಡಿದ್ದಾರಲ್ಲರಿ, ನಾವು ಹೇಗೆ ಅದನ್ನು ಹೌ ಕೆನ್ ವಿ ಜಸ್ಟ್ ಪುಟ್ ದೆಮ್ ಅಸೈಡ್, ವೇದವ್ಯಾಸರೇ ರಚನೆ ಮಾಡಿದಂತಹ ಶೈವ ಪುರಾಣಗಳನ್ನು ನಾವು ಅಲ್ಲ ಉಲ್ಲ ಅಂತ ಹೇಗೆ ರಿಜೆಕ್ಟ್ ಮಾಡಿಬಿಡ್ಬೋದು ಅಂತ ಹೇಳಿದ್ರೆ, ರಿಜೆಕ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಅತಃ ಶೈವ ಪುರಾಣಾನಿ ಯೋಜ್ಯಾನಿ ಅನ್ಯ ಅವಿರೋಧತಃ. ಅನ್ಯ ಅಂತ ಹೇಳಿದ್ರೆ ಅನ್ಯವಾದಂತಹ ಬೇರೆಯಾದಂತಹ ವಿಷ್ಣು ಪುರಾಣಗಳು ಯಾವುದಿದೋ ಅದಕ್ಕೆ ಅವಿರೋಧತಃ ವಿರೋಧವಿಲ್ಲದಂತೆ ಯೋಜ್ಯಾನಿ ಅವನ್ನು ನಾವು ಯೋಜನೆ ಮಾಡ್ಕೋಬೇಕು, ಅರೇಂಜ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಸೊ ಶೈವ ಪುರಾಣಗಳನ್ನು ನಾವು ವಿಷ್ಣು ಪುರಾಣಗಳಿಗೆ ವಿರೋಧ ಬರದಂತೆ ಅರ್ಥವನ್ನು ಅರ್ಥೈಸಬೇಕು, ಅದಕ್ಕೆ ಬೇಕಾದಂತಹ ಗೈಡೆನ್ಸ್ ಗುರುಗಳಿಂದ ಅವರವರಿಗೆ ತಕ್ಕಂತಹ ಗುರುಗಳು ಬರ್ತಾರೆ, ಆ ಗುರುಗಳ ಒಂದು ಗೈಡ್ಲೈನ್ಸ್ ತಗೊಂಡು ನಾವು ಅರ್ಥವನ್ನು ಮಾಡ್ಕೋಬೇಕು ಅಂಥೇಳಿ ನಾರದ ಪುರಾಣದ ವಚನದಿಂದ ನಮಗೆ ಜ್ಞಾನಿಗಳಿಗೆ ತಪ್ಪದೇ ಮುಕ್ತಿ ಬರುತ್ತೆ ಅನ್ನುವ ಒಂದು ಭರೋಸಾ, ಒಂದು ಅಶ್ಯೂರೆನ್ಸ್ ಕೊಟ್ಟು ಹೇಳುವಂತಹ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಇದು ನಾವು ಇಲ್ಲಿಗೆ ಈಗ ಇವತ್ತಿನ ಕ್ಲಾಸನ್ನು ನಿಲ್ಲಿಸೋಣ. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ್ಸೇಂದಿರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಇದ್ಯತ್ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.